സർവോത്തമോ വിഷ്ണുരഥോ രമാച ബ്രഹ്മാച വായുശ്ച തദീയ പത്ന്യം അന്യേ ച ദേവാഃ സതതം പ്രസന്നാ ഹരൗ സുഭക്തിം മന്ദീ സന്തുഷ്ടൻ. ಶುಕಾಚಾರ್ಯರು ಪರಿಷತ್ ರಾಜನಿಗೆ ಚತುರ್ಥಸ್ಕಂಧದಲ್ಲಿ ದಕ್ಷಯಜ್ಞ ಧ್ವಂಸದ ಕಥೆಯನ್ನು ಹೇಳುತ್ತಾ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಅವಮಾನವನ್ನು ಮಾಡಿ ಯಜ್ಞವನ್ನು ಮಾಡಲಿಕ್ಕೋಸ್ಕರ ಹೊರಟಾಗ ಅದು ನಿರರ್ಥಕವಾಯಿತು. ಆದರೆ ಅದೇ ದಕ್ಷ ಪ್ರಜಾಪತಿ ಯಾವಾಗ ರುದ್ರದೇವರಲ್ಲಿ ಕ್ಷಮಾಯಾಚನೆ ಮಾಡಿ ಯಜ್ಞವನ್ನು ಮಾಡಿದನೋ ಆಗ ಅವನ ಯಜ್ಞ ಸಾರ್ಥಕವಾಯಿತು. ಆದ್ದರಿಂದ ರುದ್ರಾದಿಗಳ ದೇವತೆಗಳ ದ್ರೋಹವನ್ನು ಮಾಡಬಾರದು ಅಲ್ಲ, ಯಾವ ಸೋತ್ತಮರಿಗೂ ದ್ರೋಹವನ್ನು ಮಾಡಬಾರದು. ಸೋತ್ತಮ ದ್ರೋಹ ಅನ್ನೋದು ಅತ್ಯಂತ ಅನರ್ಥಕರ ಅನ್ನೋ ಮಾತನ್ನು ಶ್ರೀಮದಾಚಾರ್ಯ ಹೇಳುತ್ತಾರೆ. ಅಲ್ಲಿ ಶ್ರೇಷ್ಠಾಪರಾಧ ನಾಣ್ಯ ದೋಷಸ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರಿ. ಮಹಾಭಾರತದ ಆಚಾರ್ಯ ಶ್ರೇಷ್ಠಾಪರಾಧ ನಾಣ್ಯ ದೋಷಸ ಲೇಪಃ ತೇಜೀಯಸ ಅಪ್ರೋಕ್ಷಿಗಳಿಗೂ ಸಹ ಸೋತ್ತಮ ದ್ರೋಹ ಅನ್ನೋದು ಅತ್ಯಂತ ಬಂಧಕವಾದದ್ದು. ಬೇರೆ ಯಾವುದೇ ಪಾಪವನ್ನು ಮನುಷ್ಯ ಕಳ್ಕೊಂಡಾನು ಸೋತ್ತಮ ದ್ರೋಹದ ಪಾಪ ಪರಿಹಾರವಾಗಲಿಲ್ಲ ಅಂತ ಹೇಳಿದ್ರಿಂದ ಅದನ್ನು ತುಂಬಾ ಗಂಭೀರವಾಗಿ ವಿವೇಚನೆ ಮಾಡತಕ್ಕಂಥ ಭಾಗ ಇದು. ಮುಂದೆ ಧ್ರುವರಾಜನ ಕಥೆ ಹೇಳ್ತಾ ಇದ್ದಾರೆ. ಸ್ವಯಂಭೂ ಮರುವಿನ ಮತ್ತೊಬ್ಬ ಪುತ್ರ ಪ್ರಿಯವ್ರತ ರಾಜ, ಒಂದೊಂದು ಕಡೆಗೆ ಉತ್ತಾನಪಾದ ರಾಜ. ಅದರ ಉತ್ತಾನಪಾದ ರಾಜನಿಗೆ ಇಬ್ಬರು ಹೆಂಡಂದಿರು, ಸುನೀತಿ ಮತ್ತು ಸುರುಚಿ ಅಂತೇಳಿ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಂದು ಸಲ ಉತ್ತಾನಪಾದ ರಾಜ ಸಭೆಯಲ್ಲಿ ಕೂತಿದ್ದಾಗ ತನ್ನ ತೊಡೆಯ ಮೇಲೆ ಉತ್ತಮ ಕುಮಾರನನ್ನು ಕೂಡಿಸಿಕೊಂಡಿದ್ದಾನೆ. ಅಲ್ಲಿಗೆ ಧ್ರುವ ಬರ್ತಾನೆ, ನೋಡ್ತಾನೆ. ಸಹಜವಾಗಿ ತಾನೂ ಸಹ ತನ್ನ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ತಂದೆಯನ್ನು ತಾನೇ ಕೇಳ್ತಾನೆ. ಆದರೆ ಉತ್ತಾನಪಾದ ರಾಜ ಆ ಸಮಯದಲ್ಲಿ ತನ್ನ ಇನ್ನೊಬ್ಬ ಹೆಂಡತಿ ಸುರುಚಿಯ ಮುಖವನ್ನು ನೋಡುತ್ತಾನೆ. ಅವಳು ಒಪ್ಪೋದಿಲ್ಲ, ಕ್ರೂರವಾಗಿ ಬೈತಾಳೆ. ಆಗ ಧ್ರುವನಿಗೆ ತುಂಬಾ ನಿರಾಶೆಯಾಗುತ್ತೆ. ಉತ್ತಾನಪಾದ ರಾಜ ಆ ಒಬ್ಬ ಸುರುಚಿಯ ಮೇಲಿನ ಒಂದು ಅಂಧಾಭಿಮಾನದಿಂದ ತನ್ನ ಇಂದು ಮೊದಲ ಮಗನಿಗೇನೆ ಅನ್ಯಾಯವನ್ನು ಮಾಡಿಬಿಡುತ್ತಾನೆ. ಧೃತರಾಷ್ಟ್ರ ರಾಜ ತನ್ನ ಮಲಮಕ್ಕಳಾದ ಪಾಂಡವರಿಗೆ, ತನ್ನ ತಮ್ಮನ ಮಕ್ಕಳಾದ ಪಾಂಡವರಿಗೆ ಅನ್ಯಾಯವನ್ನು ಮಾಡಿದರೆ ಇತ್ತ ತನ್ನ ಸ್ವಂತ ಮಗ ಹಿರಿಯ ಮಗನಿಗೆ ಅನ್ಯಾಯವನ್ನು ಮಾಡುತ್ತಾನೆ. ಅದಕ್ಕೆ ಮನುಷ್ಯನಿಗೆ ವ್ಯಾಮೋಹ ಬಂತು ಅಂದರೆ ತಿಳುವಳಿಕೆ ಏನೇನೂ ಇರೋದಿಲ್ಲ ಅಂತ ಹೇಳುತ್ತಾರೆ. ಉತ್ತಾನಪಾದ ದೊಡ್ಡ ಜ್ಞಾನಿ ಪಾಪ, ಪ್ರಾರಬ್ಧವಶಾತ್ ಬಂದಂತಹ ಅಜ್ಞಾನ ಅವರಿಗೆಲ್ಲ ಕೂಡ. ಭಾಗವತ ಪುರಾಣದಲ್ಲಿ ಬರತಕ್ಕಂಥ ಮಹಾನುಭಾವರಲ್ಲ, ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಸಾಮಾನ್ಯರಲ್ಲ. ಅಂಥವ್ರು ಒಂದು ಕಾಲಕ್ಕೆ ಮಾಡತಕ್ಕಂಥ ತಪ್ಪು ಎಷ್ಟು ವಿಚಿತ್ರವಾದಂಥ ದುಷ್ಫಲಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಕ್ಕಂಥ ಭಾಗ ಇವೆಲ್ಲ ಕೂಡ. ಅಲ್ಲಿ ಧ್ರುವ ಯೋಚನೆ ಮಾಡ್ತಾನೆ. ನೋಡಿ, ಧ್ರುವ ಕೂಗೋದಿಲ್ಲ, ಕಿರಿಚೋದಿಲ್ಲ, ಏನು ಮಾಡೋದಿಲ್ಲ. ತುಂಬಾ ದುಃಖಪಟ್ಟು ತಾಯಿ ಹತ್ರ ಹೋಗ್ತಾನೆ. ಆಗ ತಾಯಿಯಾದ ಸುನೀತಿ ಅವನ ದುಃಖವನ್ನು ಅರ್ಥ ಮಾಡಿಕೊಂಡು ಹೇಳ್ತಾಳೆ, ನೋಡು ಧ್ರುವ, ನೀನು ಯೋಚನೆ ಮಾಡಬೇಡ. ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ನಿರಧೋಕ್ಷಜನಾದ ನಾರಾಯಣನ ಪಾದಕವಲಗಳ ಆರಾಧನೆಯನ್ನು ಮಾಡು, ಎಷ್ಟು ಮೇಲೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಇದು ಭಾಗವತದ ದೊಡ್ಡ ಸಂದೇಶ. ಇದು ಮನುಷ್ಯನ ಎಲ್ಲ ರೀತಿಯಾದ ಪ್ರಗತಿಗೆ ಭಗವದ್ ಆರಾಧನೆ ಅತಿ ಶ್ರೇಷ್ಠವಾದ ಉಪಾಯ ಅಂತ ಹೇಳಿದ್ದಾರೆ. ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯರು ಎಷ್ಟೋ ಶ್ಲೋಕಗಳನ್ನು ಬರೆದು ಮಾತನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾದೃತೆ. ಇದು ಆಚಾರ್ಯರು ಕೋಟ್ ಮಾಡಿದ ವಿಷ್ಣು ಪುರಾಣದ ವಾಕ್ಯ ಇದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದ ನಾಲ್ಕು ಪುರುಷಾರ್ಥಗಳು ಸಹ ದೇವರ ಪೂಜೆಯಿಂದ ಬರುತ್ತೆ ಅಂತ ಅರ್ಥ. ಇದನ್ನ ಕಂಡವರು ತಿಳ್ಕೊಂಡಿಲ್ಲ, ಬೇಡ, ಇವತ್ತು ನಾವು ತಿಳ್ಕೊಂಡಿಲ್ಲ. ಭಗವದ್ ಆರಾಧನೆಯಿಂದ ಎಷ್ಟು ಮನುಷ್ಯ ಮುಂದೆ ಬರಬಹುದು ಅಂತ ಹೇಳೋದಕ್ಕೆ ಮಕ್ಕಳಿಗೆ ಮಾಡಿಕೊಡ್ತ ದೊಡ್ಡ ಆಸ್ತಿ ಸಂಧ್ಯಾವಂದನೆ ದೇವಪೂಜೆ. ನಿತ್ಯ ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ಮಗಳು ಅವುಗಳನ್ನು ಮನುಷ್ಯ ಯಾವಾಗ ತ್ಯಾವಾಗ ಮಾಡುತ್ತಾನೋ. ಎಷ್ಟು ಶ್ರೇಷ್ಠ ವಸ್ತುವನ್ನು ಇಟ್ಟುಕೊಂಡಿದ್ರು ಕೂಡ ಅವನು ಕೆಳಗಿಳಿದು ಹೋಗಿಬಿಡುತ್ತಾನೆ. ಭಗವದ್ ಆರಾಧನೆಯನ್ನು ಕೈಬಿಟ್ರೆ ಎಷ್ಟು ಶ್ರೇಷ್ಠ ವಸ್ತುವನ್ನು ಆರಾಧಿಸಿ ಇಟ್ಟುಕೊಂಡಿದ್ರು ಕೂಡ ಕೆಳಗಿಳಿದು ಬಿಡುತ್ತಾನೆ. ಆದರೆ ಯಾವುದೂ ಇಲ್ಲ, ಭಗವದ್ ಆರಾಧನೆ ಒಂದಿದೆ ಅಂದರೆ ಅವನು ಅಷ್ಟು ಮೇಲೆ ಬರುತ್ತಾನೆ ಅಂತ ಹೇಳುತ್ತಾರೆ. ಇದು ತಾಯಿಯಾದಂತಹ ಸುನೀತಿ ಮಗನಿಗೆ ಕೊಟ್ಟಂತಹ ದೊಡ್ಡ ಸಂದೇಶ. ತಾಯಿಯಾಗಿ ಸುನೀತಿಯ ಕಾರ್ಯ ಅತ್ಯಂತ ಪೂಜ್ಯವಾಗಿರತಕ್ಕಂಥ ಕಾರ್ಯ. ಅದಕ್ಕೆ ಹೇಳ್ತಾರೆ ತಾಯಂದರೆ ಹಾಗಿರಬೇಕು ಅಂತ ಹೇಳಿದ್ದಾರೆ. ತಾಯಿ ತನ್ನ ಮಗನ ಶಾಶ್ವತವಾದ ಶ್ರೇಯಸ್ಸಿಗೆ ಉಪಾಯವನ್ನು ಹೇಳಬೇಕೇ ಹೊರತು ತಾತ್ಕಾಲಿಕ ಶ್ರೇಯಸ್ಸಿಗೆ ಉಪಾಯ ಹೇಳೋದಲ್ಲ. ಶಾಶ್ವತ ಸೇವೆ ಉಪಾಯವನ್ನು, ಶಾಶ್ವತ ಕಲ್ಯಾಣದ ಮಾರ್ಗವನ್ನು ತೋರಿಸಬೇಕು. ಸುನೀತಿ ತೋರಿಸಿದ್ದು ಸುನೀತಿಯ ವೈಶಿಷ್ಟ್ಯವಾದರೆ ಅದನ್ನು ಉಪಯೋಗ ಮಾಡಿಕೊಂಡಿದ್ದು ಧ್ರುವನ ವೈಶಿಷ್ಟ್ಯ. ಅವನ ತಕ್ಷಣ ಭಗವದ್ ಆರಾಧನೆ ಮಾಡಬೇಕಂತ ಹೊರಟು ಬಿಡುತ್ತಾನೆ. ಮನೆ ಬಿಟ್ಟು ಕಾಡಿಗೆ ಅಂತ ಹೊರಡುತ್ತಾನೆ. ದಾರಿಯಲ್ಲಿ ನಾರದ ಮುನಿಗಳು ಬರುತ್ತಾರೆ, ಅನೇಕ ವಿಶೇಷವಾದ ಉಪದೇಶವನ್ನು ಮಾಡುತ್ತಾರೆ. ಮೊದಲು ಪ್ರಶ್ನೆ ಮಾಡಿದ್ರೆ ಏನಾಯಿತು ಧ್ರುವ, ಯಾತಕ್ಕೆ ಹೊರಟಿದ್ದಿ ಅಂತ ಕೇಳುತ್ತಾರೆ. ತುಂಬಾ ಅವಮಾನವಾಗಿ ಬಿಡ್ತು ಅಂತ ಕಥೆ ಹೇಳುತ್ತಾನೆ. ಅವರಂದ್ರಂತೆ ಏನ್ ಮಹಾ ಅನ್ಯಾಯ, ಏನು ಅವಮಾನ, ನಿನ್ನ ತಂದೆ ಎದುರಿಗೆ ತಾಯಿಯಿಂದ ಅವಮಾನವಾಯ್ತಷ್ಟೇ. ನಿನ್ನ ವಯಸ್ಸೆಷ್ಟು, 5 ವರ್ಷದ ಹುಡುಗ, ಇದೆಲ್ಲ ಯಾವ ಲೆಕ್ಕದ ಅವಮಾನ, ಹೋಗಿ ವಾಪಸ್ ಹೋಗು ಅಂತ ಹೇಳಿಬಿಟ್ರು. ಆಗ ಅಂತ ಹೇಳ್ತಾನೆ, ಇಲ್ಲ ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ಅವಮಾನ ಅವಮಾನವೇ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಇದನ್ನ ಸರಿ ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಆಗ ನಾದರೂ ಭಲೆ ಅಂತ ಹೇಳಿದಂತೆ, ಭಲೆ ಧ್ರುವ, ಕ್ಷಾತ್ರ ತೇಜಸ್ಸು ಅಂತ ಹೀಗಿರಬೇಕು. ಮನುಷ್ಯರಿಗೆ ಸಣ್ಣದು ದೊಡ್ಡದು ಮುಖ್ಯ ಅಲ್ಲ, ಅದು ಅನ್ಯಾಯ ಅಂದ್ರೆ ಪ್ರತಿಭಟಿಸಬೇಕು. ಅದನ್ನು ಇವತ್ತು ಮಾಡ್ತಾ ಇದ್ದೀಯಲ್ಲ, ತುಂಬಾ ಸಂತೋಷವಾಗಿದೆ ಅಂತ ಅಭಿನಂದನೆ ಮಾಡಿದರೆ. ಇವತ್ತು ತಂದೆಯಿಂದ ತಂದೆ ತಾಯಿ ಎದುರಿಗೆ ಆದ ಅವಮಾನವನ್ನು ಧ್ರುವ 5 ವರ್ಷದ ಹುಡುಗ ತಡ್ಕೊಳ್ಳಿಲ್ಲ. ನಮಗೆ ಎಷ್ಟು ಅವಮಾನ ಆಗುತ್ತೆ ಇವತ್ತನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜ ತುಡಿತಾ ಇದೆ, ಬ್ರಾಹ್ಮಣ ವರ್ಗವನ್ನ ವಿಶೇಷ ರೀತಿಯಲ್ಲಿ ತುಡಿತಾ ಇದ್ರು ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಅದಕ್ಕೆ ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳೋದು ಅಂದ್ರೆ ಏನು, ಇನ್ನೇನು ಮಾಡಬೇಕಾಗಿಲ್ಲ, ದೇವರ ಆರಾಧನೆ ಮಾಡಲಿಕ್ಕೆ ಶುರುವಾದ ತಕ್ಷಣ ಸರಿ ಹೋಗುತ್ತೆ ಅಂತ ಹೇಳುತ್ತೆ. ನೋಡು ಧ್ರುವ, ನಿನಗೆ ನಾನು ಭಗವದ್ ಆರಾಧನೆಯ ಕ್ರಮ ಹೇಳುತ್ತೇನೆ ಕೇಳು ಅಂತ ಹೇಳಿ ದ್ವಾದಶಾಕ್ಷರ ಮಂತ್ರವನ್ನು ಹೇಳಿಕೊಟ್ರು. ವಾಸುದೇವ ದ್ವಾದಶಾಕ್ಷರ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರ ಮಂತ್ರ ಅಂತ ಕರೆದಿದ್ದಾರೆ. ಈ ಮಂತ್ರವನ್ನು ನೀನು ಹೇಳು, ಮಧುವನ ಅಂತ ಸ್ಥಳ ಇದೆ, ಮಧುವನಕ್ಕೆ ಹೋಗು, ಈ ಮಂತ್ರವನ್ನು ಹೇಳು, ನಿನಗೆ ಸಿದ್ಧಿಯಾಗತ್ತೆ ಅಂತ ಹೇಳಿದರೆ. ಅದಕ್ಕೆ ಶಾಸ್ತ್ರಕಾರ ಹೇಳುತ್ತಾರೆ, ಮಂತ್ರಗಳಿಂದ ಆರಾಧನೆ ಮಾಡಬೇಕು, ಅಮಂತ್ರಕವಾದ ಕೆಲಸ ಎಂದು ದ್ವಿಜರ ಮಾಡತಕ್ಕಂಥ ಕೆಲಸ ಅಲ್ಲ. ಏನೇ ಮಾಡಲಿ ಒಂದು ಮಂತ್ರ ಅಂತೊಂದಿರಬೇಕು. ಅದಕ್ಕೆ ಆ ಮಂತ್ರ ನಿಯಮೇನ ವೈಷ್ಣವ ಮಂತ್ರವೇ ಆಗಬೇಕು. ಅದರ ಯೋಗ್ಯ ಗುರುಗಳಿಂದ ಉಪದೇಶವನ್ನೇ ಪಡಿಬೇಕು ಮತ್ತು ಯೋಗ್ಯ ಸ್ಥಳದಲ್ಲೇ ಹೇಳಬೇಕು. ಎಲ್ಲ ಜಪ ಮಾಡು ಅಂತ ಹೇಳಲಿಲ್ಲ. ಮಧುವನಕ್ಕೆ ಹೋಗು, ಯಮುನಾ ತೀರ, ಕೃಷ್ಣಾವತಾರವಾಗತಕ್ಕಂಥ ಜಾಗ ಅದು, ಅಲ್ಲಿ ನೀನು ಜಪ ಮಾಡು ಅಂತ ಹೇಳಿದ್ದ. ಆದರೆ ದೇಶದಲ್ಲೇನಿದೆ, ಕಾಲದಲ್ಲೇನಿದೆ, ಯಾವ ರಾತ್ರಿ 12 ಗಂಟೆ ಸಂಧ್ಯಾವನೆ ಮಾಡೋದು ತಪ್ಪದು, ಎಲ್ಲೋ ಕುತ್ಕೊಂಡು ಕ್ಲಬ್ಬಲ್ಲಿ ಸಂಧ್ಯಾವನೆ ಮಾಡೋದು ತಪ್ಪದು. ಶಾಸ್ತ್ರಭೀತವಾದ ಸ್ಥಳ, ದೇಶ, ಕಾಲ, ವಿಚಿತವಾದ ಮಂತ್ರ, ಗುರುಗಳು ಎಲ್ಲವೂ ನಮ್ಮ ಸಾಧನೆಗೆ ಅತ್ಯಂತ ಮುಖ್ಯವಾದದ್ದು. ಅದನ್ನ ತೋರಿಸ್ತಕ್ಕಂಥ ಭಾಗ ಇದು. ಗುರುಗಳು ಯಾರೋ ಆಗಬಾರದು, ನಾರದರು ಅಂತ ಹೇಳಿದ್ದಾರೆ. ನಾರಂ ದದಾತೀತಿ ನಾರದಃ, ನಾರಂ ಅಂದ್ರೆ ಜ್ಞಾನಂ ಅಂತ ಅರ್ಥ. ಜ್ಞಾನ ಕೊಡತಕ್ಕಂಥ ಯೋಗ್ಯ ಗುರುಗಳಾಗಬೇಕೇ ಹೊರತು ಯಾವುದೋ ಗುರುಗಳಿಂದ ಉದ್ಧಾರವಾಗೋದಿಲ್ಲ. ಆಚಾರ್ಯವಾನ್ ಪುರುಷೋ ವೇದ, ಉಪನಿಷತ್ತುಗಳಲ್ಲಿ ಹೇಳುತ್ತಾರೆ ಗುರುಗಳಿಲ್ಲದ ಹೋದರೆ ಬ್ರಹ್ಮಜ್ಞಾನ ಬರೋದೇ ಇಲ್ಲ. ಆ ಗುರುಗಳು ಯೋಗ್ಯರೇ ಆಗಿರಬೇಕು. ಅಂತ ಗುರುಗಳಾಗಿ ನಾರದರು ಸಿಕ್ಕರು ಆತನಿಗೆ, ಭಾರಿ ಸಂತೋಷಪಟ್ಟ. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ದಾರೆ, ದೇವ್ರ ಪೂಜೆ ಮಾಡಬೇಕು ಅಂತ ಧ್ರುವ ಹೊರಟ. ಆ ಪೂಜಾ ವಿಧಾನ ಹೇಳ್ತಕ್ಕಂಥ ಗುರುಗಳು ದಾರಿಯಲ್ಲೇ ಸಿಕ್ಕರು. ಯಾರು ಒಳ್ಳೆ ಕಾರ್ಯ ಮಾಡಕ್ಕೆ ಅಂತ ಹೊರಡುತ್ತಾರೆ, ಭಗವತ್ ಪೂಜಾದಿಗಳಿಗೆ ಹೊರಡುತ್ತಾರೆ, ಅದಕ್ಕೆ ಅನುಕೂಲ ಸ್ವತಃ ಭಗವಂತ ತಾನೇ ಮಾಡಿಸ್ತಾರೆ ಅಂತ ಹೇಳುತ್ತಾರೆ. ಎಲ್ಲಿ ಹೋಗ್ತಿದ್ದಾರೆ, ದಾರಿಯಲ್ಲೇ ಸಿಕ್ಬಿಟ್ರು ನಾರದರು. ಅದಕ್ಕೆ ನೈಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಒಳ್ಳೆ ಕೆಲಸಕ್ಕೆ ಅಂತ ಹೋದರೆ ವಿಘ್ನ ಆಗೋದೇ ಇಲ್ಲ. ಎಷ್ಟೋ ಜನ ವಿಘ್ನ ಆಗುತ್ತಲ್ಲ ಅಂತ ಕೇಳಿದರೆ ಅದಕ್ಕೆರಡು ಕಾರಣ, ನಮ್ಮ ಮನಸ್ಸೇ ಸರಿ ಇರೋದಿಲ್ಲ ಒಂದು, ಅಥವಾ ವಿಘ್ನಗಳು ನಿಜವಾದ ವಿಘ್ನಗಳಲ್ಲ. ಒಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ಗೆದ್ದು ಬಿಡಬಹುದು, ದೇವರ ಅನುಗ್ರಹ ಮಾಡ್ತಾನೆ. ನಾ ಅಷ್ಟಕ್ಕೆ ಬಿಟ್ಟುಬಿಡ್ತೇವಲ್ಲ, ಅದಕ್ಕೆ ಅದು ಯಶಸ್ವಿಯಾದ ಸ್ಥಿತ ಅಂತ ಅಲ್ಲ. ನಾ ಹಠ ಹಿಡಿಬೇಕಾಗ, ಧ್ರುವನ ಹಠ, 5 ವರ್ಷದ ಹುಡುಗನ ಹಠ ಅದು. ಒಂದು ಭಾರಿ ಸಂತೋಷಪಟ್ಟು ಅಲ್ಲಿ ಹೋದ. ಮಧುವನದಲ್ಲಿ ವಿಶೇಷವಾದ ಭಗವದ್ ಆರಾಧನೆ ಮಾಡಿದ. 6 ತಿಂಗಳ ಕಾಲ ಅಪೂರ್ವವಾದಂಥ ತಪಸ್ಸನ್ನು ಮಾಡಿದನಂತೆ. ಮೊದಲ ತಿಂಗಳಲ್ಲಿ ಆತ ಮೂರು ದಿವಸಕ್ಕೆ ಒಮ್ಮೆ ಜಲಾಶನಃ ಬರೀ ನೀರು ಮಾತ್ರ ಕುಡಿದನಂತೆ. ಮೂರು ದಿವಸಕ್ಕೊಂದು ಸಲ, ಮತ್ತೆ ದಿವಸಕ್ಕೆ ಮೂರು ಸಲ ಊಟ ಮಾಡಿದ್ರೆ ಇನ್ನೂ ಹಸಿವೆ ಅಂತಿರ್ತಾರೆ ಜನ. ಅಂದ್ರೆ ಎಂಥ ದೊಡ್ಡ ತ್ಯಾಗ ಮಾಡಬೇಕು. ನಾವು ಭಗವದ್ ಆರಾಧನೆ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ಥ ಕವಯವು ವದಂತಿ ಕಠೋಪನಿಷತ್ತಿನಲ್ಲಿ ಹೇಳುತ್ತಾರೆ. ಭಗವದ್ ಆರಾಧನೆಯ ಒಂದು ಸಾಧನೆ, ಅಧ್ಯಾತ್ಮದ ಸಾಧನೆ ಎಷ್ಟು ಕ್ಲಿಷ್ಟ ಅಂತ ಕೇಳಿದರೆ ಕತ್ತಿಯ ಅಲಗಿನ ಮೇಲೆ ನಡೆದಾಗ ಲೆಕ್ಕ. ಅದು ವ್ರತ, ಉಪವಾಸ, ಕಾಲಕಾಲಕ್ಕೆ ಜಪ ತಪ ಮತ್ತು ನಿಷಿದ್ಧ ಪದಾರ್ಥಗಳನ್ನು ಬಿಡೋದು, ಏಕಾಗ್ರತೆ, ಎಲ್ಲವನ್ನೂ ಹೊಂದಬೇಕು ನಾವು. ಈ ಸಣ್ಣ ಪುಟ್ಟ ಕೋರ್ಸ್ ಪಾಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಇವತ್ತು ಹೊಟ್ಟೆಪಾಡಿಗೋಸ್ಕರ ದುಡಿಯೋ ಜನ, ಕಂಪ್ಯೂಟರ್ ಮೊದಲಾದ ಓಡೋ ಜನ ಬೆಳಿಗ್ಗೆ 6ಕ್ಕೆ ಮನೆ ಬಿಟ್ಟು ರಾತ್ರಿ 12ಕ್ಕೆ ಮನೆಗೆ ಬರುತ್ತಾರೆ. ಮನೆ ಬರಲಿಕ್ಕಷ್ಟೇ ಬಿಡೋದು, ಉಳಿದಂತೆ ಅಲ್ಲಿರಬೇಕಾದ ಲೆಕ್ಕ. ಮನೆಗೆ ಹೋದ್ರೂ ಕೂಡ ಈ ಪೇಜರ್ ಗೀಜರ್ ಕೊಟ್ಟಿರ್ತಾರಲ್ಲ, ಬೆಲ್ಟ್ ಹಾಕಿದಾಗ ಲೆಕ್ಕ. ಹೋದ ತಕ್ಷಣ ಬರಬೇಕು, ಕರೆದಾಗೆಲ್ಲ ಬರಬೇಕು ತಕ್ಷಣ. ಅಂದ್ರೆ ಇಷ್ಟಕ್ಕೋಸ್ಕರ ಇಡೀ ಜೀವನವನ್ನೇ ಮಾಡ್ಕೊಂಡು ಬಿಡ್ತೇವೆ ನಾವೀಗ. ಇವರೇನು ಸರ್ವಸ್ವ ಕೊಡೋದಿಲ್ಲ, ಕೊಡೋದು ಇಷ್ಟಕ್ಕೆ. ಪರಮಾತ್ಮ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ನಮಗೆ? ಸೃಷ್ಟಿ ಸ್ಥಿತಿ ಅಪ್ಯ ಏಹ ನೇತಿ ಕೃಷಿ ಪ್ರಕೃತಿ ಬಹುದು ಬಂಧ ಮೋಕ್ಷಾಶ್ಚಯ ಸ್ವಾತ್. ಏನನ್ನು ಕೊಟ್ಟಿಲ್ಲ ದೇವರು. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವಪ್ರದ ಪರಮಾತ್ಮನಿಗೆ ಎಷ್ಟು ತ್ಯಾಗ ಮಾಡಿದರೂ ಸಾಲದು. ತುಂಬಾ ವ್ರತ ಮಾಡಿ ಅಂದ್ರೆ ನಮಗೆ ಆಗೋದಿಲ್ಲ, ಏಕಾಶಿ ಮಾಡಿ ಆಗೋದಿಲ್ಲ, ಏನಾಗತ್ತಾಗಿದ್ರೆ ಇವರಿಗೆ? ದೊಡ್ಡ ಸಾಧನೆ ಮಾಡಕ್ಕೆ ಹೊರಟವ್ರು ಇದೆಲ್ಲ ಆಗೋದಿಲ್ಲ ಆದ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಧ್ರುವನ ಕಥೆ ಕೇಳಿದ್ರೆ ಸಾಧನೆಗೆ ಒಳ್ಳೆ ಸ್ಫೂರ್ತಿ ಬರುತ್ತೆ. ಮೂರು ದಿವಸಕ್ಕೆ ಒಂದು ಸಲ ನೀರು ಕುಡಿತಿದ್ದಂತಷ್ಟೇ, ದೇವರು ಕಾಣಲಿಲ್ಲ. ಎರಡನೇ ತಿಂಗಳಲ್ಲಿ 6 ದಿವಸಕ್ಕೆ ಒಮ್ಮೆ ಕಪಿತ್ಥ ಬದರಾಶನಃ. ಆತ ಮೊದಲು ಮಾಡಿದ್ದು ಶುರು ಮಾಡದ ಹೀಗೆ ಶುರು ಮಾಡ್ತಾನೆ, ಮೊದಲು ಕಪಿತ್ಥ ಬದರಾಶನಾಗೆ ಹೋಗ್ತಾನೆ, ಕಪಿತ್ಥ ಬದರಾಶನಃ. ಆಮೇಲೆ ಎರಡನೇ ತಿಂಗಳೊಳಗೆ ಆತ ತೃಣ ಪರ್ಣಾಶನಃ. 6 ದಿವಸಕ್ಕೊಮ್ಮೆ ಒಣಗಿದ ಎಲೆ, ಒಣಗಿದ ಹುಲ್ಲು ತಿಂತಿದ್ದಂತಷ್ಟೆ. 6 ದಿವಸಕ್ಕೊಮ್ಮೆ ದೇವರು ಕಾಣಲಿಲ್ಲ. 3 ತಿಂಗಳಲ್ಲಿ ಆಗ ನೀರು ಕುಡಿತಾನೆ. 9 ದಿವಸಕ್ಕೊಮ್ಮೆ ನೀರು ಕುಡಿದನಂತೆ. ಇವತ್ತು ನೀರಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುತ್ತಾರೆ. ನೀರನ್ನು ಕುಡಿದ್ರೆ ಕೆಲವರು ಇರ್ತಾರೆ, ತುಂಬಾ ಕಷ್ಟ ಆಗುತ್ತೆ ನಮಗೆ ಏಕಾಶಿ ಮಾಡಲಿಕ್ಕೆ, ಅದು ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಆಯ್ತು ತುಂಬಾ ಕಷ್ಟ ಆಗುತ್ತೆ ಹೌದಲ್ಲೋ, ಏನ್ ಮಾಡ್ತೀರಿ? ಊಟ ಮಾಡಿಬಿಡ್ತೇವೆ. ಊಟ ಮಾಡೋಷ್ಟು ಕಷ್ಟ ಆಗುತ್ತೆ ನಿಮಗೆ? ಏನೋ ತಿಂಡಿ ತಿನ್ಬಿಡ್ತೀವಿ, ಅಷ್ಟು ಕಷ್ಟ ಆಗುತ್ತಾ? ತಪ್ಪು ಅದು, ಬರುತ್ತೆ ತುಂಬಾ ಕಷ್ಟ ಆಗುತ್ತೆ ಹೌದಲ್ಲೋ. ಸ್ವಲ್ಪ ನೀರು ಕುಡಿದ್ರೆ ಆರಂಭದೊಳಗೆ ಅದು ತಪ್ಪಲ್ಲ, ಆದ್ರೆ ಊಟನೇ ಆಗಬೇಕು, ಕಾಫಿನೇ ಆಗಬೇಕು, ಅದಕ್ಕೆ ರುಚಿನೇ ಆಗಬೇಕು ಮತ್ತೆ ಅಂತ ಹೇಳಿದ್ರೆ ಅದು ವ್ರತ ಅಲ್ಲ, ಅದು ಅಭ್ಯಾಸ ಮಾಡಬೇಕು ಅನಿವಾರ್ಯವಾದರೆ. ಅದೇನು ಘಟಘಟ ತಂಬಿಗಟ್ಟೆ ಕುಡಿಬಾರದು, ಮತ್ತೆ ಸ್ವಲ್ಪ ಅಷ್ಟಕ್ಕೆ ಸಮಾಧಾನ ಆಗಿಬಿಡುತ್ತೆ ಎಷ್ಟೋ ಸಲ. ಜೀವನಂ ಭುವನಂ ವನಂ, ಅದನ್ನೂ ಬಿಡೋ ರೀತಿಯಲ್ಲಿ ಮಾಡಿದ್ರೆ ಅದು ಸಾಧನೆಯಾಗುತ್ತೆ. ಬಿಡಬೇಕು ಅಂತೇಳಿ ಏಕದಂ ಎಲ್ಲ ಬಿಟ್ಟು ಬಿಡೋದಲ್ಲ, ಯಥಾಶಕ್ತಿ ಅಂತ ಅದಕ್ಕೆ ಪದ ಉಪಯೋಗಿಸಿತ್ತು. ಮುಂದೆ ಅಲ್ಲಿಗೂ ದೇವರು ಕಾಣಲಿಲ್ಲ. 4 ತಿಂಗಳಲ್ಲಿ ಆತ 12 ದಿವಸಕ್ಕೆ ಒಮ್ಮೆ ವಾತಾಶನಃ, ಗಾಳಿ ಎಳ್ಕೊತಾ ಇದ್ದಂತೆ. ಅಷ್ಟೇ, 12 ದಿವಸಕ್ಕೆ ಒಂದ್ಸರ್ತಿ ಗಾಳಿ ಎಳ್ಕೊತಾ ಇದ್ದಂತೆ. ಗಾಳಿನೇ ದೊಡ್ಡ ಆಹಾರ ಅಂತ ಹೇಳುತ್ತಾರೆ. ಇದನ್ನು ನಂಬುವುದಾ ಅಂತ ಕೇಳಿದರೆ, ಸರ್ಪಗಳು ತಿಂಗಳುಗಟ್ಟಲೆ ಬರೀ ಗಾಳಿ ಎಳ್ಕೊಂಡಿರುತ್ತಂತೆ. ವಾತಾಶನ ಅಂತಾನೆ ಹೆಸರು ಅದಕ್ಕೆ. ಎಲರುಣಿ ಅಂತ ಕರೀತಾರಲ್ಲ, ಎಲರು ಅಂದ್ರೆ ಗಾಳಿ, ಗಾಳಿ ಉಂಡು ಬದುಕೋದಕ್ಕೆ ಹಾವುಗಳಿಗೆ ಎಲರುಣಿ ಅಂತ ಕರೀತಾರೆ. ಎಲರುಣಿ ಭಯ ಕಂಜಿಲಿ ನಿಮ್ಮಾಸನ ಕೆಳಗೆರೆ ಕಂಡದ ನುಳುಹಿದ ಕರುಣಿ ವಾದಿರಾಜ ಗುರು ವಾದಿರಾಜ ಅಂತ ಹೇಳ್ತಾರಲ್ಲ, ಯಾವ್ದು ವಾತಾಶನ ಅಂತ ಹೆಸರು. ಈ ಶೇಷಗಿರಿಯನ್ನ, ಶೇಷಪರ್ವತವನ್ನ ವಾತಾಶನಗಿರಿ ಅಂತ ಕರೆದಿದ್ದಾರೆ. ವಾತಾಶನಗಿರಿ ಇಳಿದ ಕಣಮ್ಮ ಅಂತ ಹೇಳ್ತಾರೆ. ಅಂದ್ರೆ ಹಾವುಗಳು ಆ ತಿಂಗಳುಗಟ್ಟಲೆ ಗಾಳಿಯಿಂದ ಕುಡಿದಿರುತ್ತಂತೆ. ಇನ್ನು ಹಿಮಾಲಯದೊಳಗೆ ಹಿಮಕರಡಿಗಳು 6 ತಿಂಗಳು ಪೂರ್ತಿ ಹಿಮದೊಳಗೆ ಏನಿಲ್ಲೇ ಇಲ್ಲ, ಆಹಾರದ ಹೆಸರೇ ಇಲ್ಲ, ಒಳಗೋಗಿಬಿಡುತ್ತಂತೆ. ಹಾಗೆ ಇದೆಲ್ಲ ಪ್ರಾಣಿಗಳಿಂದ ಕಲಿಬೇಕಾದ ಪಾಠ ನಾವು. 12 ದಿವಸಕ್ಕೊಮ್ಮೆ ಗಾಳಿ ಎಳ್ಕೊಂಡ್ರೆ ಸುರಕ್ಷಿತ ಆಗೋಯ್ತದೆ. ಇವತ್ತು ಏಕಾಶಿ ಯೋಚನೆ ಗಾಳಿ ಎಳ್ಕೊಬೇಡಿ ಅಂತ ಹೇಳಿಲ್ಲ ಪುಣ್ಯಕ್ಕೆ. ಗಾಳಿ ಎಷ್ಟು ಬೇಕಾದ್ರೆ ಎಳ್ಕೊಳ್ಳಿ, ಏನಾಗೋದಿಲ್ಲ, ಒಂದ್ಸತಿ ಎಳ್ಕೊಳ್ಳಿ ಅಂತ ಹೇಳಿಲ್ಲ, ಎಷ್ಟು ಬೇಕಾದ್ರೆ ಗಾಳಿ ಕುಡೀರಿ. ಆದರೆ ಇವತ್ತು ಮನುಷ್ಯನಿಗೆ ಅವೆಲ್ಲ ಅರ್ಥ ಆಗಿಲ್ಲ. ಯಾರನ್ನೋ ನೋಡ್ತಾನೆ, ಯಾರನ್ನೋ ನೋಡ್ತಾನೆ, ಅದನ್ನು ತಿಂದ್ರೆ ಸಮಾಧಾನ ಅವನಿಗೆ, ಅದನ್ನು ಕುಡಿದ್ರೆ ಸಮಾಧಾನ. ಧಾಮಕವಾದ ಜಗತ್ತಿನಲ್ಲಿ ಮನುಷ್ಯ ಬದುಕ್ತಾನೆ, ಧಾಮಕ ವಿಚಾರಗಳಲ್ಲಿ ಬದುಕ್ತಾನೆ, ತಪ್ಪದು. ಸರಿಯಾದ ರೀತಿಯ ಬದುಕಿಗೆ ಧ್ರುವನಂಥವರ ಕಥೆ ಕೇಳಬೇಕು. ದೇವರು ಆಗೂ ಕಾಣಲಿಲ್ಲ. ಆಗ ಕೊನೆಯದಾಗಿ 5 ತಿಂಗಳ ಬೆಳಿಗ್ಗೆ ಒಂದ್ಸತಿ ಗಾಳಿ ಎಳ್ಕೊಂಡು ಬಿಟ್ಟನಂತೆ. ಎಳ್ಕೊಂಡವನು 2 ತಿಂಗಳು ಹದೇ ಹಾಕುತ್ತಂತೆ, ಬಿಡಲೇ ಇಲ್ಲ ಗಾಳಿ. ಮತ್ತೆ ಆಚಾರ್ಯ ಬರೀತಾರೆ ಏನ್ ಹಾಗೆ ಅಂದ್ರೆ ಪ್ರಾಣಾಯಾಮ ಮಾಡಿ ಕೂತವನು ಕುಂಭಕದಲ್ಲೇ ಕೂತ್ಕೊಂಡು ಬಿಟ್ಟನಂತೆ. ರೇಚಕ ಪೂರಕ ಕುಂಭಕ ಅಂತ ಕೇಳ್ತೇವಲ್ಲ, ಕುಂಭಕದಲ್ಲಿ 2 ತಿಂಗಳು ಇದ್ದನಂತೆ. 2 ಇರಲಿಕ್ಕಾಗೋದಿಲ್ಲ ನಮಗೆ, 2 ಹೋದ ಉಸಿರು ಬಿಟ್ಟು ಬಿಡ್ತಾರೆ, ಸಿದ್ಧಿಯಾಗಿಲ್ಲ ಅಂತ ಅರ್ಥ. ಅದಕ್ಕೆ ಪ್ರಾಣಾಯಾಮ ಅಂದ್ರೆ ಶ್ರೇಷ್ಠವಾದಂತಹ ಸಾಧನೆ. ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪ ಅಂತಾನೆ ಶುರುವಾಗೋದು. ಪ್ರಾಣಾಯಾಮದ ಶಕ್ತಿಯನ್ನೇ ಹೇಳ್ತಕ್ಕಂಥ ಕಥೆ ಈ ಧ್ರುವನ ಕಥೆ ಇದು. ಈಗ 6 ತಿಂಗಳ ತಪಸ್ಸಾಯಿತು, ದೇವತೆಗಳು ನೋಡಿದರು, ನಿಧಾನವಾಗಿ. ಮೊದಲು ನೋಡಿ, ಕಪಿತ್ಥ ಬದರಾಶರಣಾದ, ಬೇಲದಣ್ಣು ಬೊರೆ ಹಣ್ಣು ತಿಂದ, ಸ್ವಲ್ಪ ರುಚಿಯಾದರೂ ಇತ್ತು, ಅದನ್ನು ಬಿಟ್ಟ. ಆಮೇಲೆ ಎಲೆಗಳಿಗೆ ಹುಲ್ಲುಗಳಿಗೆ ಬಂದ, ರುಚಿನೂ ಇಲ್ಲ ಅದರೊಳಗೆ. ಆಮೇಲೆ ಬರೀ ನೀರಿಗೆ ಬಂದ, ಬರೀ ಗಾಳಿಗೆ ಬಂದ. ನಮ್ಮ ರಥಗಳು ಹಾಗೇನೆ, ಚಾತುರ್ಮಾಸ ರಥದೊಳಗೆ ಆಹಾರ ಬಿಡಿ ಅಂತ ಹೇಳಿಲ್ಲ. ಸ್ವಲ್ಪ ಆಹಾರ ಬದಲಾಯಿಸ್ತಾರೆ ಅಷ್ಟೇನೆ. ನಮಗೆ ಅದೇ ಆಗೋದಿಲ್ಲ, ಯಾಕೆ ಕಟ್ಟು ಹಿಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ, ಯಾಕೆ ರುಚಿ ಇಲ್ಲ. ರುಚಿಯನ್ನ ಗೆದ್ದ, ರುಚಿಯನ್ನ ಗೆದ್ದನಲ್ಲ ಅವಾಗ ಸಾಧ್ಯ. ರುಚಿಯನ್ನು ಗೆಲ್ಲಕ್ಕೆ ಯಾವಾಗ ಸಾಧ್ಯವಾಗುತ್ತೆ? ಅಭಿರುಚಿ ಇದ್ದವರಿಗೆ ರುಚಿ ಗೆಲ್ಲಕ್ಕೆ ಬರುತ್ತೆ ಅಂತ ಹೇಳುತ್ತೆ. ಅಭಿರುಚಿ ಇದ್ರೆ ರುಚಿ ಗೆಲ್ಲಕ್ಕೆ ಬರುತ್ತೆ. ಅಭಿರುಚಿ ಎಲ್ಲಿರಬೇಕು? ದೇವರ ಆರಾಧನೆಯ ಬಗ್ಗೆ ಇರಬೇಕು, ತತ್ವ ಸಾಧನೆ ಬಗ್ಗೆ ಇರಬೇಕು. ಇದ್ದವರಿಗೆ ರುಚಿ ಗೆಲ್ಲೋದು ಕಷ್ಟ ಅಲ್ಲ. ಪರೀಕ್ಷೆ ವಿದ್ಯಾರ್ಥಿ ನೋಡಿಬೇಕಾದ್ರೆ ಮರು ದಿವಸ ಬೆಳಗ್ಗೆ ಪರೀಕ್ಷೆ ಇರುತ್ತೆ, ಬಳಸ್ತಾ ಇರ್ತಾರೆ, ರುಚಿ ನೋಡೋದೇ ಇಲ್ಲ ಅವನೀಗ. ಏನ್ ಹಾಕಿದ್ರೆ ಅದ ಹಾಕಿ, ಏನಾದ್ರು ಹಾಕಿಬಿಡು ಸಾಕು ಅಂತ ಹೇಳ್ತಾರೆ. ಅವನ ಉದ್ದೇಶ ಬರಲಿಕ್ಕೆ ಹೋಗ್ಬೇಕಾದ್ರೆ ಹೊರತು ತಿಂದು ಮಲಗೋದಲ್ಲ, ಎಂಜಾಯ್ ಮಾಡಕ್ ಹೋಗೋದಿಲ್ಲ. ಅವ್ರಿಗೆ ಯೋಚನೆ, ರುಚಿ ಉಪ್ಪಾಗಿದೆ, ಹೆಚ್ಚಾಗಿ ಖಾರ ಆಗಿದೆ ಅಂತೇಳಿ. ಅವ್ನು ಯೋಚನೆ ಬಿಡಿ, ಅದೆಲ್ಲ ಯೋಚನೆ ಮಾಡಬೇಡಿ, ಮೊದಲು ಬೇಗ ಹಾಕಿಬಿಡಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಆಮೇಲೆ ಉಪ್ಪೆ ಹಾಕಿರೋದ್ರೆ ಮರ್ತು ಬಿಟ್ಟಿರ್ತಾರೆ ಇವರು. ಅವನು ಉಪ್ಪು ಅಂತ ಅವನು ಕಡಿಮೆ ತನ್ನೋದೇ ಇಲ್ಲ ಅವನು. ಇವ್ರು ಹುಟ್ಟುಕೂತ ಗೊತ್ತಾಗುತ್ತೆ, ಅಂದ್ರೆ ಹುಡುಗ ಹೇಳೇ ಇಲ್ವಾ ಅಂತ ಅನ್ಕೋತಾರೆ, ಗಮನನೇ ಇಲ್ಲ ಅವನಿಗೆ. ಚಾತುರ್ಮಾಸ ವ್ರತ ಇತ್ಯಾದಿ ಯಾರಿಗೆ ಕಷ್ಟ ಆಗೋದಿಲ್ಲ ಗೊತ್ತಾ? ದೇವ್ರ ಬಗ್ಗೆ ಗಮನ ಹಾಕಿದವರಿಗೆ ಆ ಕಡೆ ಗಮನ ಬರೋದೇ ಇಲ್ಲ. ಅದಕ್ಕೇನೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಮನಸ್ಸನ್ನ ದೇವರ ಕಡೆ ಹಾಕಿದಾಗ ಸಾಧನೆಯ ವೇಗ ಊಹಾತೀತವಾಗಿ ಮುಂದುವರಿಯುತ್ತೆ. ಧ್ರುವ ಹಾಗೆ ಮಾಡಿದ್ದಕ್ಕೆ ಆರ್ಥಿಕ ಅದು ಧ್ರುವನ ಕಥೆಯೇ ತಿಂಗಳಗಟ್ಟಲೆ ಹೇಳಿ ದೊಡ್ಡ ಒಂದೊಂದು ಶ್ಲೋಕದಲ್ಲೂ ಎಷ್ಟೆಷ್ಟು ವಿಷಯ ಹೇಳ್ತಾರೆ. ಸಾರಾಂಶ ಇಷ್ಟೇ, ಕೊನೆಗೆ ಪರಮಾತ್ಮ ಒಂದು ಎದುರಿ ನಿಂತನಂತೆ, ದೇವತೆಗಳು ಪ್ರಾರ್ಥನೆ ಮಾಡಿದರಂತೆ, ನಾರಾಯಣ ಧ್ರುವನಿಗೆ ಅನುಗ್ರಹ ಮಾಡು ಅಂತ ಹೇಳಿದ್ದಾರೆ. ಇದು ಯಾತಕ್ಕೆ ಅಂತ ಮತ್ತೊಂದು ಪ್ರಶ್ನೆ. ದೇವರಿಗೆ ಅಷ್ಟು ಕಿವಿಗಿವಿ ಇಲ್ಲವೇ, ದೇವರಿಗೆ ಗೊತ್ತಾಗೋದಿಲ್ವೇ ಅಂತ ನಮ್ಮ ಸಮಸ್ಯೆ. ಅದಕ್ಕೆ ಆಚಾರ ಹೇಳುತ್ತಾರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾ ಅಖಂಡ ಮಂಡನಂ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ಉನ್ನತ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದಾಗ ದೇವರ ಅನುಗ್ರಹ ಮಾಡ್ತಾನಂತೆ. ದೊಡ್ಡವರು ಲೆಟರ್ ಕೊಟ್ಟರೆ ಕೆಲಸ ಆಗತ್ತಲ್ಲ ಆ ಟೈಪ್. ಅದಕ್ಕೆ ಉನ್ನತ ವ್ಯಕ್ತಿಗಳ ಮೂಲಕ ನಮ್ಮನ್ನ ದೇವರೇ, ನಮ್ಮ ಪರ ದೇವರನ್ನ ನಮ್ಮ ಪರ ಪ್ರಾರ್ಥನೆ ಮಾಡಿ ದೊಡ್ಡವರನ್ನು ಕೇಳಬೇಕಂತ, ಅವಾಗ ಕೆಲಸ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯವಾನ್ ಪುರುಷೋ ವೇದ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ ಅಂದ್ರೆ, ಗುರುಗಳನ್ನು ಬಿಟ್ಟು ಎಂದೂ ದೇವರ ಹತ್ರ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಉನ್ನತ ಪ್ರಾರ್ಥಿತನಾಗ್ತಾನೆ ಭಗವಂತ, ಆಗ ದೇವರ ಅನುಗ್ರಹ ಮಾಡ್ತಾನೆ. ತುಂಬಾ ಜನ ದೊಡ್ಡವರು ಬೈಪಾಸ್ ಮಾಡೋ ಅಂತ ತಿಳ್ಕೊತಾರೆ, ಬೈಪಾಸ್ ಮಾಡೋಕ್ಕಾಗೋದಿಲ್ಲ. ಇದ್ಯಾವುದೋ ಸಣ್ಣ ಪುಟ್ಟ ಸಿಟಿ ಟೌನ್ಗಳೆಲ್ಲ ಬೈಪಾಸ್ ಮಾಡಲಿಕ್ಕೆ, ಗುರುಗಳು ಸೋತ್ತವರು ಅಂದ್ರೆ ಅವರ ಅನುಗ್ರಹ ನಮಗೆ ಬೇಕೇ ಬೇಕು. ಆದ್ದರಿಂದ ಅನುಗ್ರಹ ಸಂಪಾದನೆ ಮಾಡಿದ್ದಕ್ಕೆ ಅವರು ಪ್ರಾರ್ಥನೆ ಮಾಡಿದರೆ ಆಗ ದೇವರು ಬರ್ತಾನೆ, ಎದುರು ನಿಲ್ತಾನೆ. ಆದರೆ ಧ್ರುವನಿಗೆ ಎಚ್ಚರವೇ ಇಲ್ಲ, ಕಣ್ಮುಚ್ಚಿಕೊಂಡು ದೇವರು ನೋಡ್ತಾ ಇದ್ದಾನೆ ಒಳಗಡೆಗೆ. ಆಗ ಪರಮಾತ್ಮ ಅನುಗ್ರಹ ಮಾಡಿದನಂತೆ, ಒಳಗಿನ ರೂಪ ಮರೆ ಮಾಡಿಬಿಟ್ಟನಂತೆ, ತಷ್ಟ ಕಣ್ಣು ತೆಗೆದನಂತೆ. ಒಡಿ ರೂಪ ಮಡಿ ಮಾಡಿ ತಷ್ಟ ಕಣ್ಣು ತೆಗಿತಾನೆ. ಈ ನಮಗೆ ಜ್ಞಾನಿಗಳು ಕಣ್ಣು ಯಾತಕ್ಕೆ ಮುಚ್ಚಿಡ್ತಾರೆ ಅಂತ ಕೇಳಿದರೆ, ಒಳಗೆ ದೇವರು ಕಾಣುತ್ತಾರಲ್ಲ ಕಣ್ಣು ಮುಚ್ಚಿರ್ತಾರೋ, ನಾವು ಮುಚ್ಚಲಕ್ಕಾಗೋದಿಲ್ಲ, ಬರೀ ಕತ್ಲಕ್ಕೆ ಕಾಣುತ್ತೆ, ತಷ್ಟ ಕಣ್ಣು ತೆಗೆದು ಬಿಡ್ತಾರೆ. ನಾವು ಕಣ್ಣು ಒಂದು ಕ್ಷಣ ಕಣ್ಣು ಮುಚ್ಚಲಕ್ಕಾಗೋದಿಲ್ಲ, ಒಳಗೇನು ಕಾಣೋದಿಲ್ಲ. ಅವರಿಗೆ ದೇವರು ಕಾಣ್ತಾನಲ್ಲ ಅದಕ್ಕೆ ಹಾಗಾಗುತ್ತೆ. ಸಿನಿಮಾ ನಾಟಕ ನೋಡ್ತಿರ್ತಾರೆ, ಲೈಟ್ ಹಾಸಿಬಿಟ್ಟಿರ್ತಾರೆ, ಹೊರಗೆ ನೋಡಿ ಏನು ಕತ್ಲಲ್ಲಿ ಕೂತಿದ್ದಾರೆ ಅಂತ ಹೇಳಿಬಿಟ್ಟು, ಕತ್ಲಲ್ಲಿ ಕೂತಿದ್ದಾರೆ ಅಂತೇಳಿ. ಒಂದು ಕ್ಷಣ ಸ್ಕ್ರೀನ್ ಆಫ್ ಆಯ್ತು ಅಂದ್ರೆ ಎಲ್ಲ ನೋಡ್ತಾರೆ, ಲೈಟ್ ಇಲ್ಲ ಲೈಟ್ ಇಲ್ಲ ಅಂತ ನೋಡಿ ತಕ್ಷಣವೇ. ಅದು ನಡೀತಿರ್ಬೇಕಾದ್ರೆ ಲೈಟಿನ ಜ್ಞಾನ ಬೇಡ, ಲೈಟ್ ಇದ್ರೆ ಆರ್ಸಿ ಆರ್ಸಿ ಅಂತಾರೆ, ಲೈಟ್ ಆರ್ಸಿ ಅಂತಾರೆ. ಅದು ನಿಂತಾಗ ಲೈಟ್ ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರಿಗೆ ಒಳಗಣ್ಣು ತೆಗೆದಿಲ್ಲ ಅವರಿಗೆ ಹೊರ ಜಗತ್ತು ಆಕರ್ಷಕವಾಗಿ ಕಾಣುತ್ತೆ, ಯಾರಿಗೆ ಒಳಗಣ್ಣು ಜಾಗೃತ ಅವರಿಗೆ ಹೊರಗಿನ ಎಚ್ಚರ ಬರೋದಿಲ್ಲ. ಧ್ರುವನಿಗೆ ತಕ್ಷಣ ಎಚ್ಚರ ಬಂತು, ನೋಡ್ತಾನೆ ನಾರಾಯಣ ನಿಂತು ಬಿಟ್ಟಿದ್ದಾನೆ. ಏನು ಆನಂದ, ಏನು ವೈಭವ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೋಮಾಂಚಿತನಾಗ್ತಾನೆ, ಸ್ತೋತ್ರ ಮಾಡಲಿಕ್ಕೆ ಅಂತ ಬಾಯಿ ತೆಗಲಿಕ್ಕೆ ಹೋಗ್ತಾನೆ, ಬಾಯಿ ಬರೋದೇ ಇಲ್ಲ. ತಕ್ಷಣ ಪರಮಾತ್ಮ ಛಂದೋಮಯೇನ ಕಂಬುನ ತನ್ನ ಶಂಖದಿಂದ ಅವನ ಕೆನ್ನೆಗೊಂದ್ಸದ್ ಮುಟ್ಟಿಸಿದನಂತೆ, ತಷ್ಟ ಬಾಯಿ ತೆಗೆದ್ರೆ. ಅದಕ್ಕೆ ಹೇಳ್ತಾರೆ, ಕೆನ್ನೆ ಶಂಖದಿಂದ ಮುಟ್ಟಿಸಿದ ಅಂದ್ರೆ ಏನರ್ಥ? ಶಂಖ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಆಕೆ ಅನುಗ್ರಹ ಸಕಲ ವಾಂಗ್ಮನಸ ದೇವತಾ ಅಂತ ಅವರ ಹೆಸರು. ಅವರ ಅನುಗ್ರಹ ಮಾಡಿದ್ರು ಬಾಯಿ ಬಿಡಲಿಕ್ಕೆ ಬರೋದಿಲ್ಲ. ದೇವರ ಸ್ತೋತ್ರ ಮಾಡೋ ಹಕ್ಕು ರಮಾದೇವಿ ಇದು ಅಂತ ಹೇಳಿದ್ದಾರೆ. ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ, ಶ್ರುತಿಗೀತೆಯಲ್ಲಿ ಮೊಟ್ಟ ಮೊದಲ ಸ್ತೋತ್ರವನ್ನು ಮಾಡಿದ್ದು ಮಹಾಲಕ್ಷ್ಮಿಯೇ. ಶ್ರುತಿಗಳನ್ನು ಹಾಡ್ತಾರಂತೆ ಮಹಾಲಕ್ಷ್ಮಿ ದೇವಿ. ಅವರ ಅನುಗ್ರಹ ಮಾಡಿದ್ರೆ ಮಾತ್ರ ಬಾಯಿ ಬಿಡ್ಲಕ್ಕೆ ಬರೋದು, ತಕ್ಷಣ ಬಾಯಿ ತೆಗೆದರಂತೆ. ಯೋಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಎಷ್ಟು ವೇದಗಳ ಸಾರ, ಯೋ ಅಂತಃ ಪ್ರವಿಶ್ಯ ಭಗವಂತನ ಹೊರಗುಡುಕುವಡಿ ಒಳಗೆ ಹುಡುಕಿ ಅಂತಃಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮ್ಮ ಒಳಗೆ ಪ್ರವೇಶ ಮಾಡಿ. ಧ್ರುವ ಏನೋ ಸ್ತೋತ್ರ ಮಾಡಲಿಲ್ಲ, ಈರ್ತನಿಗೆ ಅನುಭವಕ್ಕೂ ಅಂತ ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಸ್ತೋತ್ರದ ವೈಶಿಷ್ಟ್ಯ. ನಮ್ಮ ಅನುಭವಕ್ಕೇನು ಬಂತು, ಮಾತಾಡಲಿಕ್ಕೆ ಬರಲಿಲ್ಲ, ಯಾವಾಗ ದೇವರ ಅನುಗ್ರಹ ಮಾಡಿದ ಮಾತಾಡಲಿಕ್ಕೆ ಬಂತು. ಅದನ್ನೇ ಹೇಳ್ತಾನೆ, ದೇವರು ಒಳಗೆ ಪ್ರವೇಶ ಮಾಡಿ ಮಾತಾಡಿಸ್ತಾ ಇದ್ದಾನೆ. ಇವು ಅಂತಃಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ. ನಮ್ಮ ಮಾತು ಮನಸ್ಸು ಸಕಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲವನ್ನೂ ಭಗವಂತ ಒಳಗೆ ಪ್ರವೇಶ ಮಾಡಿ ಮಾಡ್ತಾ ಇದ್ದಾನೆ. ಇದು ವಿಶೇಷ ಇತ್ತು. ಇವತ್ತು ಜಗತ್ತಿನ ಒಳಗೆ ಪ್ರವೇಶ ಮಾಡೋ ಶಕ್ತಿ ನಮ್ಮ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ದೇವತೆಗಳಿಗೆ ಮಾತ್ರ ಸಾಧ್ಯ. ಅವರೊಳಗೂ ಪ್ರವೇಶ ಮಾಡೋ ಶಕ್ತಿ ವಾಯುದೇವರಿಗಿದೆ, ಅವರೊಳಗೂ ಪ್ರವೇಶ ಮಾಡೋ ಶಕ್ತಿ ಲಕ್ಷ್ಮೀನಾರಾಯಣರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇವತ್ತು ಕರೆಂಟ್ ಒಳಗಿನಿಂದ ಬಂದು ದೀಪ ಹಾಕುತ್ತೆ. ಕರೆಂಟ್ ಒಳಗಿನಿಂದ ಯಾರು ದೀಪ ಹಚ್ಚಿ ಅಂದ್ರೆ ಕೆರೆದ ಹಚ್ಚಿಬಿಟ್ರೆ ಟ್ಯೂಬ್ ಹೋಗಿಬಿಡುತ್ತೆ ಅಷ್ಟೇ. ಇದಕ್ಕೆ ಮ್ಯಾಚ್ ಬಾಕ್ಸಿಂದ ಹಚ್ಚೋದಲ್ಲ, ಅದು ಒಳಗಿನಿಂದ ಕರೆಂಟ್ ಪಾಸ್ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಒಳಗಿನಿಂದ ಹೇಗೆ ಬರುತ್ತೆ ಎಂಬುದಕ್ಕೆ ಇದೆಲ್ಲ ದೃಷ್ಟಾಂತ ಇದೆ. ಈ ಕರೆಂಟೇ ಒಳಗಿನಿಂದ ಒಂದಿರುತ್ತೆ ಕೆಲಸ ಮಾಡಬೇಕಾದ್ರೆ, ಇನ್ನು ಭಗವಂತ ಹೊರಗೆ ಬಂತಂದ್ರೆ ಕರೆಂಟ್ ಮುಗಿದೋಯ್ತು, ಮುಟ್ಟಿಬಿಟ್ಟು ಶಾಕ್ ಹೊಡೆದು ಹೋಗಿಬಿಡ್ತಾರೆ. ಇವತ್ತು ಈ ಕರೆಂಟ್ ಹೊರಗೆ ಕಂಡ್ರೆ ಶಾಕ್ ಹೊಡಿಬೇಕಾದ್ರೆ ದೇವರ ನಮ್ಮ ಕಣ್ಣಿಗೆ ಕಾಣದೆ ಹೋಗಿದ್ದರೆ, ಕಣ್ಣಿಗೆ ಕಾಣದ್ರೆ ನೋಡ್ಲಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ತಟಿತ್ ಕೋಟಿ ರಿಫಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ, ಕೋಟಿ ಕೋಟಿ ಮಿಂಚುಗಳ ಕಾಂತಿಯನ್ನು ನೋಡಕ್ಕೆ, ಸೂರ್ಯ ನೋಡಕ್ಕೆ ನಮಗಾಗೋದಿಲ್ಲ. ಇದು ಅನಂತ ಸೂರ್ಯಪ್ರಕಾಶ ನಾರಾಯಣ. ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳಗಿನಿಂದ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ, ಸ್ತೋತ್ರ ಮಾಡ್ತಾನೆ. ತಲವಕಾರ ಉಪನಿಷತ್ತಿನ ಒಟ್ಟು ಸಂಗ್ರಹನೇ ಅದು. ಕೇನೇಷಿತಂ ಪ್ರೇಷಿತಂ ಪತತಿ ಮನಃ, ಮನಸ್ಸು ಮೊದಲಾದ ಸರ್ವೇಂದ್ರಿಯಗಳು ಯಾರಿಂದ ಪ್ರೇರಿತವಾಗುತ್ತೆ ಎಂದರೆ ಧ್ರುವ ಅನುಭವಿಸಿ ಹೇಳ್ತಾನೆ, ದೇವರ ದಯೆಯಿಂದ. ತೇರವಿನ ತೃಣಮಪಿ ನ ಚಲತಿ. ಇದು ಶ್ರೀಹರಿಯ ಮಹಿಮೆ. ಅಪೂರ ಸ್ತೋತ್ರವನ್ನು ಧ್ರುವ ಮಾಡಿದಾಗ ದೇವರು ಹೇಳಿದರೆ, ಧ್ರುವ ನಿನಗೆ ನಾನು ಮೊದಲನೇದಾಗಿ 36,000 ವರ್ಷಗಳ ಕಾಲ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಪದವಿಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ. ಇದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಖಂಡ ಭೂಮಂಡಲಕ್ಕೆ ಸಾಮ್ರಾಜ್ಯ ಇವತ್ತಿಲ್ಲೇ ಇಲ್ಲ, ಕಾನ್ಸೆಪ್ಟೇ ಇವತ್ತಿಲ್ಲ. ಇಲ್ಲಿ ಎಂಪಿ ಎಂಎಲ್ಎ ಅದು ಇದು ದೇಶದ ಮುಖಂಡ ಪ್ರೆಸಿಡೆಂಟ್ ಇದ್ದಾನೆ ಹೊರತು ವಿಶ್ವದ ಸಮ್ರಾಟ ಅಂತ ಇವತ್ತು ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಪೂರ್ತಿ ಹೊರಟೋಗಿಬಿಟ್ಟಿದೆ. ನಿನಗೆ ಅದನ್ನ ಕೊಡ್ತೇನೆ ಅಂತ ಭಗವಂತ ಹೇಳುತ್ತಾರೆ. ಅದನ್ನೆಷ್ಟು 50-10 ವರ್ಷ ಅಲ್ಲ, 36,000 ವರ್ಷಗಳ ಕಾಲ. ನಾನು ಆಯುಷ ಕೊಡ್ತೇನೆ ಅಂತ ಹೇಳೋ ಕಾರಣ ಇಲ್ಲ. 36,000 ವರ್ಷ ಕೊಡ್ತೇನೆ ಅಂದ್ರೆ ನಾವು ಆಯುಷನ ಅಷ್ಟು ಕೊಟ್ಟಾಗಾಯ್ತು. ಆಯುಷ್ಯ ಸಂಪತ್ತು ಅಧಿಕಾರ ಎಲ್ಲ ಬಂತು. ಧ್ರುವ ಸಂಪದ್ಭರಿತವಾದಂತಹ ರಾಜ್ಯವನ್ನು ಆಳು ನೀನು. ಅದಾದ ಮೇಲೆ ಧ್ರುವ ನಕ್ಷತ್ರಕ್ಕೆ ಅಧಿಪತಿಯಾಗಿ ಕೋಟಿ ಕೋಟಿ ವರ್ಷಗಳ ಕಾಲ ನೀನು ಸುಖವಾಗಿರು ಅಂತ ಹೇಳುತ್ತೆ. 36,000 ವರ್ಷ ಅದು ಕೋಟಿ ಕೋಟಿ ವರ್ಷ. ಅದೂ ಆದಮೇಲೆ ಪ್ರಳಯ ಕಾಲದೊಳಗೆ ನೀನು ನನ್ನ ಬಳಿಗೆ ಬಂದು ಅನಂತ ವರ್ಷಗಳ ಕಾಲ ವೈಕುಂಠದಲ್ಲೇ ಇದ್ದು ಬಿಡು ಅಂತ ಹೇಳಿದೆ. ಎಂಥ ಅವರ 6 ತಿಂಗಳು ತಪಸ್ಸಿಗೆ ಆಗೋದಾದ್ರೆ ಬಹುಶಃ ಜಗತ್ತಲ್ಲಿ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಸಿಗುತ್ತೆ ಜಗತ್ ಎಲ್ಲಿ ಯಾರಿಂದ ಸಿಗುತ್ತೆ ಯೋಚನೆ ಮಾಡಿ. ಯಾರು ಇದನ್ನು ಕೊಡ್ಲಿಕ್ಕಾಗೋದು, ಯಾವ ಸರ್ಕಾರವೂ ಕೊಡೋದಿಲ್ಲ, ಅವೇ ಹೋಗಿಬಿಡುತ್ತಾದ್ರಿಂದ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಾರ್ದನ ಕೊಟ್ಟಂತೆ ಯಾರೂ ಕೊಡೋದಿಲ್ಲ. ನಿನ್ನಂತೆ ಕೊಡುವ ಉದಾರಿ ಯಾವನು, 3 ಲೋಕದಳು. ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳ್ತಾರೆ, ದೇವರಂತೆ ಯಾರು ಕೊಡ್ತಾರೆ. ಅದಕ್ಕೇನೆ ದೇವರನ್ನ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತೃಗತಿ. ಇಂಥ ವರ ಬೇರೆ ದೇವತೆಗಳು ಯಾರಾದರೂ ಕೊಟ್ಟಿದ್ದಾರಾ ಜಗತ್ತಲ್ಲಿ? ಯಾರು ಅನ್ಯ ದೇವತೆಗಳು ಪಡೆದಿದ್ದು ಉಂಟಾ? ಇಲ್ಲವೇ ಇಲ್ಲ. ಆದ್ದರಿಂದ ಹರಿಯನ್ನು ಅದಕ್ಕೆ ನಂಬೋದು, ದೇವರನ್ನ ಸದಾಕಾಲ ನಂಬಲಿಕ್ಕೆ ಅದೇ ಒಂದು ಕಾರಣ. ಅದನ್ನು ಕೊಟ್ಟ ಪರಮಾತ್ಮ ಅದೃಶ್ಯನಾಗಿ ಬಿಟ್ಟನಂತೆ. ದೇವ್ರ ಪೂಜೆ ಯಾತಕ್ಕೆ ಮಾಡ್ತೀರಿಗೆ ಉತ್ತರ ಕೊಡಬೇಕು. ಅಲ್ಲ ಯಾರ ಲೌಕಿಕ ಓದು ಎಷ್ಟೊಂದು ಬರುತ್ತೆ ಅಂತ ಕೇಳಿದರೆ ಇಷ್ಟೊಂದು ಎಲ್ಲಾರು ಬರುತ್ತಾ ಅಂತ ಕೇಳಬೇಕು. ದೇವ್ರ ಪೂಜೆ ಬಿಟ್ಟು ಬಂದ್ಬಿಡಿ ಅಂತ ಕರಿತೀರಲ್ಲ, ಸನ್ಯಾನ್ಯ ಬಿಡಿ ಅಂತ ಕರಿತೀರಲ್ಲ, ಶಾಸ್ತ್ರ ಪಾಠ ಬಿಡಿ ಅಂತ ಕರಿತೀರಲ್ಲ, ಬಂದು ಬಿಡ್ತೇವೆ. ಈ ಶಾಸ್ತ್ರ ಕೊಡೋದನ್ನ ಲೌಕಿಕ ಕೊಡೋದಾದ್ರೆ ಖಂಡಿತ ಬರಬಹುದು. ಇದನ್ನ ಯಾರು ಕೊಡ್ತಾರಾ? ಪರಲೋಕದೊಳಗೆ ನೋ ಎಂಟ್ರಿ. ಲೌಕಿಕ ಬರೀ ಲೌಕಿಕ ಇದ್ರೆ ನೋ ಎಂಟ್ರಿ ಪರಲೋಕದೊಳಗೆ. ಅಧ್ಯಾತ್ಮ ಇದ್ರೆ ಮಾತ್ರ ಸಾಧ್ಯ. ಆ ಶಕ್ತಿ ಅಧ್ಯಾತ್ಮದ ಹೊರತು ಲೌಕಿಕರ ರಿಪ್ಲೇಸ್ ಮಾಡಬಹುದು ಅಧ್ಯಾತ್ಮದಿಂದ. ಅಧ್ಯಾತ್ಮವನ್ನು ಸಬ್ಸ್ಟಿಟ್ಯೂಟ್ ಮಾಡಕ್ ಬರೋದಿಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನ. ಧ್ರುವ ಇಷ್ಟೆಲ್ಲ ಮಾಡಿ ದೇವರ ಅದೃಶ್ಯನಾದರೆ ಧ್ರುವ ತುಂಬಾ ಯೋಚನೆ ಮಾಡ್ತಾ ಕೂತ್ನಂತೆ. ನಾನು ಎಷ್ಟು ತಪ್ಪು ಮಾಡಿಬಿಟ್ಟೆ ಅನ್ಕೊಂಡಂತೆ, ಎಷ್ಟು ತಪ್ಪು ಮಾಡಿಬಿಟ್ಟೆ, ಏನ್ ತಪ್ಪು ಮಾಡಿದ್ದಾನೆ ಅಂದ್ರೆ, ನಾನು 36,000 ವರ್ಷ ರಾಜ್ಯ ಆಳಿ ಕೋಟಿ ಕೋಟಿ ವರ್ಷ ಧ್ರುವನಕ್ಷತ್ರಕ್ಕೆ ಅಧಿಪತಿಯಾಗಿದ್ದು ಆಮೇಲೆ ವೈಕುಂಠಕ್ಕೆ ಹೋಗಬೇಕಲ್ಲ, ಈಗಲೇ ಕರ್ಕೊಂಡು ಹೋಗು ಅಂತ ಹೇಳಬಾರ್ದಾಗಿತ್ತೆ ನಾನು ಅಂತ ಕೇಳಿದ್ದೀನಿ ಅಂದ್ರೆ, ಇಷ್ಟೆಲ್ಲ ಕ್ಷುಲ್ಲಕವಾಗಿ ಕಾಣುತ್ತಾ ತಾನೆ, ಇದೆಲ್ಲವೂ ಕ್ಷುಲ್ಲಕವಾಗಿ ಕಾಣುತ್ತೆ. ಇದು ವೈರಾಗ್ಯ ಅಂದ್ರೆ ಆಯ್ತು, ದೇವರು ಹೇಳಿದ್ದಾನೆ, ಅನುಭವಿಸಬೇಕು ಅಂತ ಹೇಳಿ ಹೊರಟ. ಆಗ ಆತನನ್ನ ತಂದೆ ವೈಭವದ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ. ತಂದೆ ತಾಯಿಗಳನ್ನ ಗೌರವಿಸಬೇಕಾದ್ರೆ ಕಷ್ಟ, ಮಗನನ್ನ ಗೌರವಿಸ್ತಾ ಇದ್ದಾನೆ. ಹೆಣ್ಣಾನೆ ಮೇಲೆ ಕುಡಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋದ ಅಂತ ಭಾಗವತರು ಹೇಳ್ತಾರೆ. ಆರೋಪ್ಯ ಕರಿಣೀಂ ಹೃಷ್ಟ ಅಂತ ಭಾಗವತ ಪುರಾಣದ ಮಾತು. ಅಲ್ಲಿ ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ. ಅವರಿವರು ಅದಕ್ಕೆ ಸುರುಚಿ ಸ್ವಾಗತ ಮಾಡ್ತಾಳೆ, ಅವಳು ಅವಮಾನ ಮಾಡಿದ್ಲಲ್ಲ ಅವಳು ಸ್ವಾಗತ ಮಾಡ್ತಾ ಇದ್ದಾಳೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇವರನ್ನ ಕಂಡು ಬಂದವನು ಎಂಥ ಗೌರವ ನೋಡಿದ್ರೆ ಅಂತ ಹೇಳ್ತಾರೆ. ದೇವರು ಕಂಡುಬಿಟ್ಟು ನೋಡಿದ ಅಂದ್ರೆ ಜಗತ್ತೇ ನೋಡುತ್ತೆ. ಜಗತ್ತು ನೋಡಿದ್ರೆ ದೇವರು ನೋಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಆಫೀಸ್ ಒಳಗೆ ಒಂದಿವಸರು ಬಂದಿಲ್ಲ, ಆಫೀಸರ್ ಏನ್ ಮಾಡ್ತಾನೆ ಯಾರೋ ತಿಳ್ಕೊಂಡಿರ್ತಾರೆ, ಪತ್ತೇನೆ ಇಲ್ಲ, ತಿಂಗಳಗಟ್ಟಲೆ ಬಂದೇ ಇಲ್ಲ ಯಾವನೋ ಒಬ್ಬ, ಎಲ್ಲರೂ ಒಬ್ಬ ಸಸ್ಪೆಂಡ್ ಆಗ್ತಾನೆ ತಿಳ್ಕೊಂಡಿರ್ತಾರೆ, ಇಲ್ಲ ಡಿಸ್ಮಿಸ್ ಆಗ್ತಾನೆ ತಿಳ್ಕೊಂಡಿರ್ತಾರೆ. ಅವನು ಬರ್ತಾನೆ ಆಫೀಸರ್, ಬಾರ ಯಾವ್ದು ಒಳ್ಳೆ ಮಾತಲ್ಲಿ ಕರೀತಾರೆ, ಇವರಿಗೆಲ್ಲ ಶಾಕು, ಯಾಕೆ ಏನಾಗಿದೆ ಅಂತ ಕೇಳ್ತಾರೆ. ನಾನೇ ಕಳಿಸಿದ್ದೆ ಬೇರೆ ಊರಿಗೆ ಕೆಲಸಕ್ಕೆ ಅಂದಮೇಲೆ ಮಾತೇ ಇಲ್ಲ, ಅವನು ಓಡಿ ಹೋಗಿದ್ನ ಆಗಿದ್ರೆ ಮಾತೇ ಇಲ್ಲ ಅವನಿಗೆ, ಅವನಿಗೆ ರಜೆ ಅಷ್ಟೇ ಇಲ್ಲ, ಹೆಚ್ಚು ಸಂಬಳ ಇನ್ಸೆಂಟಿವ್ ಎಲ್ಲ ಸಿಕ್ಕಿಬಿಡುತ್ತವೆ. ಇವತ್ತು ಈ ರೀತಿ ದೇವರ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಎಲ್ಲರೂ ಹಬ್ಬ ಅಂತ ಆಶ್ಚರ್ಯ ಪಡ್ತಾರೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾ ರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವರೊಮ್ಮೆ ಕಣ್ಣು ಬಿಟ್ಟು ನೋಡದ ಅಂದ್ರೆ ಜಗತ್ತು ನೋಡುತ್ತೆ. ಆದರೆ ದೇವರು ನೋಡಲಿಲ್ಲ ಅಂದ್ರೆ ಹರಿ ನೀ ಮುನಿಯಲು ಆರು ಒಲಿದೇನು ಮಾಡುವರು, ಸುರುಚಿ ಗೌರವಿಸ್ತಾಳೆ. ಧ್ರುವ ಎಂಥವನು ಗೊತ್ತಾ, ಅಮ್ಮ ನೋಡಿದ್ಯಾ ಹೇಗೆ ಮಾಡಿಬಿಟ್ಟೆ ಗೊತ್ತಾ ಅಂತ ಒಂದು ಮಾತಾಡೋದಿಲ್ಲ. ಯಾಕೆ, ಅವನಿಗೆ ದ್ವೇಷ ಅಸೂಯೆ ಯಾವುದು ಬೇಕಿರಲಿಲ್ಲ. ಅಮ್ಮ ನೀನು ಹಾಗಂದಿದ್ದಕ್ಕೆ ತಾನೇ ಸಪಸ್ಸಿ ಹೋಗಿದ್ದೆ ನಾನೀಗ ಅಂತ ತಾನು ನಮಸ್ಕಾರ ಮಾಡ್ತಾನೆ ಅವಳಿಗೆ. ಎಷ್ಟು ಗೌರವ, ಮಾತೃದೇವೋಭವ ಪಿತೃದೇವೋಭವ ಎಲ್ಲ ಶಾಸ್ತ್ರಾರ್ಥವನ್ನು ಕಾಡ್ತಕ್ಕಂಥ ಜಾಗ, ಒಬ್ಬರನ್ನ ಅವಮಾನ ಮಾಡೋದಿಲ್ಲ ಅವನು. ಆಯ್ತು, ದೇವರ ಅನುಗ್ರಹ ಅಂತ ಹೇಳಿದ್ದು, ರಾಜ್ಯ ಮುಂದೆ ರಾಜ್ಯ ಕೊಡ್ತಾನೆ ತಂದೆ, 36,000 ವರ್ಷಗಳ ರಾಜ್ಯಭಾರವನ್ನು ಮಾಡ್ತಾನೆ. ಈ ಮಧ್ಯೆ ತನ್ನ ತಮ್ಮ ಉತ್ತಮನನ್ನ ಚೆನ್ನಾಗೇ ನೋಡ್ಕೋತಾನೆ, ಅವನಿಗೆ ಅವಮಾನ ಮಾಡೋದಿಲ್ಲ. ಮುಂದೊಮ್ಮೆ ಅವನು ಕಾಡಿಗೆ ಅಂತ ಹೋದಾಗ ಅಲ್ಲಿ ಅವನಿಗೆ ಒಬ್ಬ ಯಕ್ಷರ ಬಂದು ಕೊಂದು ಹಾಕಿಬಿಡ್ತಾರೆ ಉತ್ತಮನನ್ನ. ಅವನು ಹುಡುಕೊಂಡು ಸುರುಚಿ ಹೋಗ್ತಾಳೆ, ಕಾಡಿಗಿಚ್ಚನಲ್ಲಿ ಅವಳು ಸುಟ್ಟು ಹೋಗಿಬಿಡ್ತಾಳೆ. ಸುರುಚಿನೂ ಹೋದ್ಲು, ಅವನು ಉತ್ತಮನೂ ಹೋಗಿಬಿಟ್ಟ. ಇವನು ಶಾಶ್ವತ ರಾಜ್ಯಭಾರವನ್ನು ಮಾಡ್ತಾನೆ, ಮುಂದೆ ಯಕ್ಷರ ಯುದ್ಧವನ್ನು ಮಾಡ್ತಾನೆ. ಕುಬೇರ ಬಂದಾಗ ಅಪೂರ್ವವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿದಾಗ ಸ್ವಯಂಭೋಮನು ಬಂದು ಅದನ್ನು ನಿಲ್ಲಿಸ್ತಾರೆ. ಧ್ರುವರಾಜ ವಿಚಿತ್ರ ಭೋಗ ಸಮನ್ವಿತವಾದ ರಾಜ್ಯವನ್ನಾಡಿದನಂತೆ. ಆ ಭೋಗ ವೈಭೋಗಗಳ ಇವತ್ತಿನ ರಾಜ್ಯ, ಇವತ್ತಿನ ವೈಭೋಗ ಏನು ಗೊತ್ತೇನು, ಕುಡಿದು ಬಿದ್ರೆ ಆಯ್ತು, ಓ ಏನು ವೈಭವ ಇವತ್ತು ತಿಳ್ಕೊಂಡ್ಬಿಟ್ಟಿರ್ತಾರೆ. ಗೊತ್ತಿರ ಅಧಿಕಾರದ ಪರಾಕಾಷ್ಠೆ ಅಂದ್ರೆ ಕುಡಿದು ಬಿಡೋದು, ಇನ್ನೇನು ಅಲ್ಲ. ಈ ಸಂಪತ್ತಿ ಯಾತಕ್ಕೆ ಅಧಿಕಾರ ಬೇಕು? ಧ್ರುವರಾಜ ಹೇಗಿದ್ದ ಅಂತ ಹೇಳ್ತಾರೆ, ಆತನ ಸ್ಥಿತಿ ಪಯಃಪೇರ ನಿಭಾಶಯ್ಯಾಹ ದಾಂತಾಹ ರುಕ್ಮ ಪರಿಚ್ಛದಾಹ ಹಾಲಿನ ಕೆನೆಯಂತ ಸುಪ್ಪತ್ತಿ ಮೇಲೆ ಮಲಗ್ತಾ ಇದ್ದಂತೆ. ಇಂಥ ವೈಭವ ಲೌಕಿಕದಲ್ಲಿ ಎಲ್ಲಿ ಕಾಣಬೇಕು ನಾವು? ಹಾಲಿನ ಕೆನೆಯಂತ ಸುಪ್ಪತ್ತಿಗೆಗಳು, ದಾಂತ ರುಕ್ಮ ಪರಿಚ್ಛದಾಹ ದಂತದ ಹಾಸಿಗೆ, ದಂತದ ಹಾಸಿಗೆ ಅದಕ್ಕೆ ಬಂಗಾರದ ಕವರಿಂಗ್, ಅದಕ್ಕೆ ಅದರ ಮೇಲೆ ಇಂಥ ಒಂದು ವಿಚಿತ್ರವಾದಂಥ ಪಲ್ಲಂಗ, ಅದರ ಮೇಲೆ ಮಲಗ್ತಾ ಇದ್ದಂತೆ.